संजीव यद्यखिल शक्तिधर स्वधाम्ना अन्यांश्च हस्तचरण श्रवणत्वगादीन प्राणान् नमो भगवते पुरुषाय तुभ्यं जयत्यजो खंडगुणोरुमंडलः सदोदितो ज्ञानमरीचिमानि स्वभक्त हर्दोच्चतमो निहंता व्यासावतारो हरिरात्मभास्करः जयत्यजो अक्षीण सुखात्मबिम्बः स्वैश्वर्यकान्ते प्रततः सदोदितः स्वभक्त संताप दुरिष्ट हंता रामावतारो हरिरीश चंद्रमा जयत्य संख्योरु बलांबु पूरो गुणोच्च रत्नाकर आत्म वैभव सदा सदात्मज्ञ नदीभिराप्य कृष्णावतारो हरिरेक सागर यस्माद् ब्रह्मेन्द्र रुद्रादि देवतानां श्रेयोऽपि च ज्ञानस्फूर्ति सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका सोमेश्वराय सितभूतिविकस्वराय प्रेम प्रवृद्ध गिरिजा हृदि भास्वराय तुंगोल्लसत्पवन पावित वंशपल्ली मांगल्य हेतु चरिताय नमः शिवाय उमेशाद्या सुरावोहं गिडे चेतोभिमानिनः यूयं सर्वे प्रकुरुता मनो मे मध्वभावकम् श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् श्रीगुरुभ्यो नमः हरिः ओम् धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय देवं नारायणं नत्वा सर्वदोषविवर्जितं परिपूर्णं गुरुमुश्चान् गीतार्थं वक्षामि लेशतः गुणगणनिलयं पतिं रमायाः जगदघधनञ्च वासवी सूनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे लक्ष्मीनारायणं नत्वा पूर्णबोधादिकान् गुरून् कुर्म श्रीकृष्णगीतायाः भाष्याद्युक्तार्थसङ्ग्रहम् परमपवित्रवाद भगवद्गीते स्वतः ಭಗವಂತನ ಬಾಯಿಂದಲೇ ಉಪದಿಷ್ಟವಾಗಿ ಬಂದಂಥ ಮಹೋನ್ನತವಾದ ಕೃತಿ. ಅದರ ಇನ್ನೊಂದು ಮುಖ ಉಪದೇಶ ಮಾಡಿದ್ದು ಭಗವಂತನಾದ ಶ್ರೀಕೃಷ್ಣನಾದರೆ ಅದನ್ನು ಲೇಖನ ಮಾಡಿದ್ದು ಅದೇ ಭಗವಂತನ ಮತ್ತೊಂದು ರೂಪವಾದ ಶ್ರೀ ವಾಸಿಷ್ಠ ಕೃಷ್ಣ, ಶ್ರೀ ವೇದವ್ಯಾಸ ದೇವರು. ಭಗವಂತನ ಎರಡು ರೂಪಗಳ ಅನುಗ್ರಹದಿಂದ ಬಂದ ಕೃತಿ ಶ್ರೀಮದ್ ಭಗವದ್ಗೀತೆ. ಬಂದನ್ನು ಅರ್ಥ ಮಾಡ್ಕೋಬೇಕು. ಉಪದೇಶ ಮಾಡಿದ್ದು ಭಗವಂತ, ಅದರ ಲೇಖನ ಮಾಡಿದ್ದು ಭಗವಂತ. ಎಷ್ಟೋ ಸಲ ಉಪದೇಶ ಒಬ್ಬರು ಮಾಡಿ ಮತ್ತೊಬ್ಬರು ಬರೆದಾಗ ಅದರ ಮಹತ್ವ ಎಷ್ಟೋ ಕಡಿಮೆಯಾಗಬಹುದು. ಇಲ್ಲಿ ಆ ರೀತಿ ಗೀತೆಗೆ ಆಗದೆ ಇದ್ದಿದ್ದು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಎಷ್ಟು ಮಹೋನ್ನತವಾದ ಕೃತಿ. ಇದು ಬರೆದವರು ಎಷ್ಟು ಪ್ರಾಮಾಣಿಕವಾಗಿ ಬರೆದರೋ ಅನ್ನೋ ಸಂಶಯಕ್ಕೆ ಅವಕಾಶವೇ ಇಲ್ಲ. ಹೇಳಿದವನೇ ಬರೆದಾಗ ಆದ ಮಹತ್ವ ಹೇಗೋ ಹಾಗೆ, ಹೇಳಿದವನೇ ಸ್ವತಃ ಬರೆದರೆ ಇರತಕ್ಕಂಥ ಮಹತ್ವ ಎಷ್ಟು ಪರಿಪೂರ್ಣವೋ ಅಷ್ಟೇ ಪರಿಪೂರ್ಣವಾದ ಮಹತ್ವವನ್ನು ಭಗವದ್ಗೀತೆ ಹೊಂದಿದೆ. ಅದಕ್ಕಾಗಿಯೇ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ಸಂಗ್ರಹೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾ ದಿನಿಸ್ತೃತ. ಸ್ವಯಂ ಪದ್ಮನಾಭಸ್ಯ, ಪದ್ಮನಾಭನ ಕೃತಿ ಪದ್ಮನಾಭನ ಬಾಯಿಂದಲೇ ಬಂದು ಪದ್ಮನಾಭನ ಕೈಯಿಂದಲೇ ಬರೆಯಲ್ಪಟ್ಟಿದೆ ಅಂತ ಹೇಳಿದರೆ ಎಷ್ಟು ಮಹತ್ವ ಇದೆ. ಅಂತಹ ಕೃತಿಯಲ್ಲಿ ಜೀವನದ ಎಲ್ಲ ವಿಧವಾದ ಸಮಸ್ಯೆಗಳನ್ನು ಸಹ ಎದುರಿಸ್ತಕ್ಕಂತಹ ಅತ್ಯಂತ ಮೂಲಭೂತವಾದ ತಾತ್ವಿಕ ಉಪದೇಶ ತುಂಬಿದೆ. ಯಾವ ದೃಷ್ಟಿಕೋನದಿಂದ ಮನುಷ್ಯ ಬದುಕಬೇಕು, ಏನನ್ನು ಮಾಡುವುದರಿಂದ ಯಶಸ್ವಿಯಾಗ್ತಾನೆ, ಯಾವುದೇ ಕೆಲಸವನ್ನು ಮಾಡಿದಾಗ ಇಹಪರಗಳಿಗೆ ಸಾಧನವಾಗಬೇಕು. ಒಂದು ಕೆಲಸ ಸರಿಯಾಗಿ ಕೆಲಸ ಮಾಡ್ತಾನೆ, ಅವನಿಗೆ ಪೂರ್ತಿ ಸಂಬಳ ಬರುತ್ತೆ, ಪ್ರಮೋಷನ್ ಬರುತ್ತೆ, ಆಮೇಲೆ ರಿಟೈರ್ಮೆಂಟ್ ಸರಿಯಾಗಿ ಆಗುತ್ತೆ, ಆಮೇಲೆ ಪೆನ್ಷನ್ನು ಬರುತ್ತೆ, ಎಲ್ಲ ನಡೆದು ಹೋಗುತ್ತೆ. ಇಲ್ಲಿ ಮಾಡೋ ಒಂದು ತಪ್ಪು ಪ್ರಮೋಷನ್ ಸ್ಟಾಪ್ ಮಾಡುತ್ತೆ, ಇನ್ಕ್ರಿಮೆಂಟ್ ಸ್ಟಾಪ್ ಮಾಡುತ್ತೆ, ಎಷ್ಟು ತೊಂದರೆ ಆಗುತ್ತೆ, ಆಮೇಲೆ ಪೆನ್ಷನ್ ನಿರ್ಧಾರ ಮಾಡುತ್ತೆ, ಎಷ್ಟು ತೊಂದರೆ ಆಗುತ್ತೆ ಯೋಚನೆ ಮಾಡಬೇಕು. ಅಂದರೆ ಅನಂತರದ ಸೇವೆಗೂ ಉಪಯೋಗಕ್ಕೆ ಬರಬೇಕು. ಕೆಲಸದಲ್ಲಿ ಮಾಡಿರ್ತಕ್ಕಂಥದ್ದು ಅವನು ರಿಟೈರ್ ಆದಮೇಲೂ ಹೇಗೆ ಸಹಾಯಕ್ಕೆ ಬರುತ್ತೋ, ನಮ್ಮ ಈ ಬದುಕು ಮುಂದಿನ ಬದುಕಿಗೂ ಕೂಡ ಅತ್ಯಂತ ಪೂರ್ಣವಾದಂಥ ಒಂದು ಭದ್ರತೆಯನ್ನು ಒದಗಿಸಬೇಕು. ಅದನ್ನು ನಾವು ಉದ್ಧಾರದ ಮಾರ್ಗ ಅಂತ ಕರಿತೇವೆ. ಇವತ್ತಿನ ಜಗತ್ತಿನೊಳಗೆ ಆ ಕಾನ್ಸೆಪ್ಟೇ ಇಲ್ಲ. ತೋಚಿದ ಈ ನಾವು ಸರಿಯಾಗಿದ್ದೇವೋ ಇಲ್ಲ ಅಷ್ಟೇ ನಮ್ಮ ಪ್ರಶ್ನೆ. ಈ ಇದ್ರೂ ದುಃಖ ಪಡೋದು ದೇವ್ರು ಹಿಡಿಯೋದಿಲ್ಲ, ಇಲ್ಲದವರು ದೇವ್ರು ಹಿಡಿಯೋದಿಲ್ಲ. ಇದ್ರೆ ಎಲ್ಲ ಇದೆ ಮತ್ತೆ ಆಗ ದೇವರು ಅಂತ ಒಂದು, ಇಲ್ಲ ದೇವರು ನಮಗೇನು ಕೊಟ್ಟಿದ್ದಾನೆ ಅಂತ ಮತ್ತೊಂದು. ಈಗ ಇದ್ದವರು ದೇವರನ್ನು ಮರೆತು, ಇಲ್ಲದವರು ದೇವರನ್ನು ಮರೆತು ಸರ್ವಾತ್ಮರ ನಾಶದ ಅಂಚಿಗೆ ಹೋಗ್ತಕ್ಕಂಥ ಕಾಲ ಇತ್ತು. ಇವತ್ತಿದ್ರೂ ಸಂತೋಷ ಪಡೋ ಕಾರಣ ಇಲ್ಲ, ಎಷ್ಟು ದಿವಸ ಮಹ ಇರುತ್ತೆ ಅದೆಲ್ಲ ಕೂಡ, ಇರೋದೆಲ್ಲ ಕೂಡ. ನಮ್ಮ ದೇಹವೇ ಅಸ್ಥಿರ ಅಂದಮೇಲೆ ತುಂಬ ದಿವಸ ಇರೋದಿಲ್ಲ, ನಮಗಿಲ್ಲ ಎಷ್ಟು ದಿವಸ ಮಹ, ಈ ಜನ್ಮ ತಾನೇ, ಆಮೇಲೆ ಯೋಚನೆ ಇಲ್ಲವೇ ಇಲ್ಲ. ಇದ್ರೂ ಉಬ್ಬಬೇಕಾಗಿಲ್ಲ, ತುಂಬ ದಿವಸ ಇರೋದಿಲ್ಲ. ಇಲ್ಲದೆ ಹೋದ್ರೂ ದುಃಖ ಪಡಬೇಕಾಗಿಲ್ಲ, ತುಂಬ ದಿವಸ ಪ್ರಶ್ನೆ ಬರೋದಿಲ್ಲ. ಎರಡೂ ಟೆಂಪರರಿನೆ. ಅದಕ್ಕೇನೆ ಸುಖ ದುಃಖ ಸಮಯ ಕೃತ್ವ ಲಾಭಾಲಾಭವು ಜಯಾಜಯವು ತಥೋ ಯುದ್ಧಾಯ ಯುಜ್ಜಸ್ವ ನೈವಂ ಪಾಪಮ ವಾಪ್ಸಿಸಿ. ಈ ಸುಖ ದುಃಖಗಳು ಅಕಿಂಚಿತ್ಕರ. ಮುಖ್ಯವಾದ ಗುರಿಯನ್ನು ಹಿಡಿದು ಹೊರಟವನಿಗೆ ಈ ಲೋಕದ ಸುಖ ದುಃಖಗಳು ಇದ್ರೂ ಅಷ್ಟೇ ಹೋದರೂ ಅಷ್ಟೇ. ಆದರೆ ಇವತ್ತು ಎರಡನ್ನು ದೊಡ್ಡದಾಗಿ ಮಾಡಿಕೊಳ್ತಕ್ಕಂಥ ಕೆಟ್ಟ ಪದ್ಧತಿ ಆಧುನಿಕ ಜೀವನ ಕ್ರಮದಲ್ಲಿ ಬಂದಿದೆ. ಅದನ್ನು ಮರೆಸಿ ನಿಜವಾದ ತತ್ವಜ್ಞಾನದ ಹಾದಿಯನ್ನು ತೋರಿಸ್ತಕ್ಕಂಥದ್ದು ಭಗವದ್ಗೀತೆ. ಅರ್ಜುನ ಹಾಗೆ ಹೇಳಿದ, ನಾನು ಬಿಟ್ಟುಬಿಡ್ತೇನೆ, ನನಗೆ ಬೇಡ, ನನಗೆ ಯುದ್ಧ ಬೇಡ, ನನಗೆ ಶಸ್ತ್ರಗ್ರಹಣ ಬೇಕಿಲ್ಲ ಅಂತ ಅರ್ಜುನ ಹೇಳಿದ. ಅರ್ಜುನ ಶಸ್ತ್ರಗ್ರಹಣ ಬೇಕಿಲ್ಲ ಅಂತ ಕೂತ, ನಾವು ಶಾಸ್ತ್ರಗ್ರಹಣ ಬೇಕಿಲ್ಲ ಅಂತ ಕೂತಿದ್ದೇವೆ. ಇಷ್ಟೇ ವ್ಯತ್ಯಾಸ. ತುಂಬ ಜನ ಶಾಸ್ತ್ರ ಓದಬೇಕಾಗಿಲ್ಲ, ಯಾಕೆ ಓದ್ತೀರಿ ಬಿಡಿ, ಓದ್ದ ರಾಯರು ಓದಿದ್ದಾರೆ ಸಾಕು, ಅವ್ರು ಓದಿದ್ದಾರೆ ಎಲ್ಲ ಮಾಡಿಬಿಡ, ನಮಗೇನು ಕೆಲಸ ಇಲ್ಲ. ತುಂಬ ತಪ್ಪದು ಒಂದು. ಇವತ್ತು ಓದಿದ ಮೇಷ್ಟ್ರು ಸಿಕ್ಕರೆ ವಿದ್ಯಾರ್ಥಿ ಓದಬಾರ್ದು ಅಂತ ಅರ್ಥ ಅಲ್ಲ. ಓದಿದ ಮೇಷ್ಟ್ರು ಸಿಕ್ಕಾಗ ವಿದ್ಯಾರ್ಥಿಗೆ ಓದೋದು ಸುಲಭ ಆಗುತ್ತೆ ಅಂತ ಅಷ್ಟೇ ಹೊರತು ಎಕ್ಸೆಂಪ್ಷನ್ ಅಲ್ಲ ಅದರಿಂದ. ಇವತ್ತು ರಾಘವೇಂದ್ರ ಸ್ವಾಮಿಗಳಂಥ ಗುರುಗಳು, ವಾದಿರಾಜರು, ವ್ಯಾಸರಾಜರು, ಜಯತೀರ್ಥರಂಥ ಗುರುಗಳು ಸಿಕ್ಕಿದ್ದಾರೆ ಅಂದರೆ ನಾವು ಓದಲಿಕ್ಕೆ ಬಹಳಷ್ಟು ಅನುಕೂಲ ಇದೆ ಅಂತ ಅರ್ಥ. ಇವತ್ತು ಇಷ್ಟು ಅನುಕೂಲ ಇದ್ದ ಕಾಲಕ್ಕೆ ಓದದೆ ಹೋದರೆ ಬಹಳ ತಪ್ಪಾಗುತ್ತೆ. ಅದನ್ನು ಎಚ್ಚರಿಸಲಿಕ್ಕೆ ಭಗವಂತ ಹೇಳ್ತಾನೆ, ಅರ್ಜುನ ಎಷ್ಟು ತಪ್ಪು ಮಾಡ್ತಿದ್ದಿ. ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ. ಇಂಥ ಯುದ್ಧವನ್ನು ಪಡಿಬೇಕಾದರೆ, ಇಂಥ ಯುದ್ಧದ ಅವಕಾಶ ಸಿಕ್ಕಬೇಕಾದರೆ ಜನ್ಮ ಜನ್ಮಗಳ ಭಾಗ್ಯ ಅದು. ತುಂಬ ಪುಣ್ಯ ಮಾಡಿದವರಿಗೆ ಮಾತ್ರ ಸಿಗತಕ್ಕಂಥ ಅವಕಾಶ ಇದು, ಬೇರೆಯವರಿಗೆಲ್ಲ. ನಮ್ಮ ಪಾಲಿಗೆ ವಿಹಿತವಾದ ಕರ್ತವ್ಯ ಕರ್ಮ ಮಾಡತಕ್ಕಂಥ ಯೋಗ ಬಂದರೆ ಅದು ದೇವರು ಕೊಟ್ಟ ಅನುಗ್ರಹ ಅಂತ ಭಾವಿಸಬೇಕು. ಇವತ್ತು ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ಅಯ್ಯೋ ಎಲ್ಲ ನನಗೆ ಬಿಡಬೇಕಾ, ಈ ಪೀಡೆ ನನಗೆ ಬೀಳಬೇಕಂತ ಯೋಚನೆ ಮಾಡಿಬಿಡ್ತಾರೆ. ತುಂಬ ಜನ ಕೆಲಸ ಹೆಚ್ಚಾದಾಗ ಆದಷ್ಟು ತಪ್ಪಿಸಿಕೊಳ್ಳೋ ಪ್ರವೃತ್ತಿ ನಮ್ಮದು, ಅದು ತುಂಬ ತಪ್ಪು ಅಂತ ಹೇಳ್ತಾರೆ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಡಿಬಿಡೋದು. ಆಗ ನಮಗೆ ಮುಂದಿನ ಜೀವನಕ್ಕೆ ಎಷ್ಟು ಭದ್ರವಾದಂಥ ಒಂದು ಬುನಾದಿ ನಿರ್ಮಿತವಾಗುತ್ತೆ ಅಂತ ಯೋಚನೆ ಮಾಡಿದರೆ ಸರಿ. ಒಂದು ಯಾವ ಅವಕಾಶವನ್ನು ಕಳ್ಕೊಳ್ಬೇಕಾಗಿಲ್ಲ. ವಿಶೇಷತಃ ಜ್ಞಾನ ಕಾರ್ಯದ ಒಂದು ಅವಕಾಶ ಲಭಿಸಿದರೆ ಅದಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಟ್ಟು ಮುಂದುವರಿಬೇಕು. ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೈದೃಶಂ. ಇಂಥ ಯುದ್ಧ ಸಿಕ್ಕೋದು ಭಾರಿ ಕಷ್ಟ. ಒಳ್ಳೆ ವೈದ್ಯನಿಗೆ ಸೀರಿಯಸ್ ಕೇಸ್ ಬಂದರೆ ಅವನಿಗೆ ಚಾಲೆಂಜ್ ಇದ್ದ ಲೆಕ್ಕ ಅದು. ಒಂದು ಬರೀ ನೆಗಡಿ ಕೆಮ್ಮಿಗೆ ಅಷ್ಟು ಕೂತ್ಕೋದು ಎಂದಿಗೆ ಇದಾಗಬೇಕು. ಅರೆ ನೆಗಡಿ ಕೆಮ್ಮಿಗೆ ಅದೇ ಟ್ಯಾಬ್ಲೆಟ್ಸ್ ಕೊಡ್ತಿದ್ರೆ ಎಂಥ ವೈದ್ಯನಾಗ್ತಾನೆ. ವೆರೈಟಿ ಆಫ್ ಪ್ರಾಬ್ಲಮ್ಸ್ ಬಂದಾಗೆಲ್ಲ ಡಾಕ್ಟ್ರಿಗೆ ಚಾಲೆಂಜಿಂಗ್ ಆಗುತ್ತೆ. ಅವನು ಸಾಧನೆ ಅವನಿಗೂ ಖುಷಿ, ಅವನ ಮಾತು ವಿವರಿಸುತ್ತೆ. ಚಾಲೆಂಜನ್ನು ತೊಗೊಳ್ತಾನೆ, ಕಷ್ಟಪಡ್ತಾನೆ, ವಾಸಿಯಾದಾಗ ಎಷ್ಟು ಆಶ್ಚರ್ಯ ಪಡ್ತಾನೆ, ಎಷ್ಟು ಸಂಭ್ರಮ ಪಡ್ತಾನೆ. ಆ ಒಂದು ರೋಗ ವಾಸಿ ಮಾಡಿದ ಅನುಭವ ಅವನನ್ನು ಅಂತ ಎಷ್ಟೋ ರೋಗಗಳ ನಿವಾರಣೆಗೆ ಸಾಮರ್ಥ್ಯವನ್ನು ತಂದುಕೊಡುತ್ತೆ, ಆತ್ಮವಿಶ್ವಾಸ ಹುಟ್ಟಿಸುತ್ತೆ. ಆ ದೃಷ್ಟಿಯಲ್ಲಿ ಅರ್ಜುನ ಹತಾಶನಾದ ಸಮಯದಲ್ಲಿ ಭಗವಂತ ಎಚ್ಚರಿಸಿದ, ಇಂಥ ಅವಕಾಶಕ್ಕೆ ಇದು ಬಿಟ್ಟು ಬೇರೆ ಮಾಡ್ತೇವೆ, ನಮ್ಮ ಸಮಸ್ಯೆ ಇಷ್ಟೇ, ಅವಕಾಶ ಬರುತ್ತೆ, ಬೇರೆ ಏನಾರು ಮಾಡ್ತೇವೆ ನಾವೀಗ. ತಪ್ಪು ಬೇರೆ ಏನೋ ಮಾಡಲಿಕ್ಕೇನು ಕಳಿಸಿಲ್ಲ, ಏನು ಬಂದಿದೆಯೋ ಅದನ್ನು ಮಾಡು, ಅದನ್ನು ಹೇಗೆ ಮಾಡಬೇಕೋ ಹಾಗೆ ಮಾಡು. ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾ ತೇ ಸಂಗೋಸ್ತ್ವ ಕರ್ಮಣಿ. ಯಾವುದೇ ಕಾಲಕ್ಕೆ ಒದಗಿರೋ ಕರ್ಮ ಇದೆಯಲ್ಲ ಅದನ್ನು ಎದುರಿಸಬೇಕೇ ಹೊರತು ಯಾವುದೋ ಎದುರಿಸಿದ ಉಪಯೋಗ ಇಲ್ಲ. ಪ್ರತಿಯೊಬ್ಬರು ಕೈಲಿ ಕೊಟ್ಟಿದ್ದಾರೆ, ಆನ್ಸರ್ ಮಾಡೋದು ಬಿಟ್ಬಿಟ್ಟ, ಬೇರೆ ಕೊಟ್ಟರೆ ಚೆನ್ನಾಗಿ ಮಾಡ್ತಿದ್ದೆ ಅವನೊಂದು ಯೋಚನೆ ಮಾಡಿದರೆ ಇದಂತೂ ಫೇಲ್ ಆಗೋದು ಗ್ಯಾರಂಟಿ ಅಷ್ಟೇ. ಬೇರೆ ಕೊಟ್ಟರೆ ಚೆನ್ನಾಗಿ ಮಾಡೋ ಪ್ರಶ್ನೆ ಅಲ್ಲ, ಏನಿದೆಯೋ ಅದನ್ನು ಆನ್ಸರ್ ಮಾಡಬೇಕಷ್ಟೇ. ಮತ್ತು ಆ ಬುದ್ಧಿ ನಮಗೆ ಬಂದರೆ ಏನಿಲ್ಲ ಅಂತ ಕೊರಗೋದಲ್ಲ, ಇರೋದನ್ನು ಯುಟಿಲೈಸ್ ಮಾಡಿಕೊಳ್ತೇವಲ್ಲ, ಇರೋದನ್ನು ಉಪಯೋಗ ಮಾಡಿಕೊಳ್ತೇವಲ್ಲ, ಅದು ಭಾರಿ ಶ್ರೇಷ್ಠವಾದಂಥ ಸಾಧನೆ. ಆ ಹಿನ್ನೆಲೆಯಲ್ಲಿ ಭಗವಂತ ಅಷ್ಟು ಹೇಳಿದಾಗ ಅರ್ಜುನ ಪ್ರಶ್ನೆ ಮಾಡಿದ, ಹಾಗಿದ್ದರೆ ತುಂಬ ಶ್ರೇಷ್ಠ ಜ್ಞಾನ ಅಂತ ಹೇಳ್ತಿ, ಜ್ಞಾನಕ್ಕೋಸ್ಕರ ಬದುಕಬೇಕು ಅಂತ ಹೇಳಿದ್ದೆ, ಕರ್ಮ ಮಾಡುವಂತ ಉಪದೇಶ ಮಾಡ್ತಿ, ಏನು ಸಂಬಂಧ ಇದರದ್ದು? ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಂ. ಕರ್ಮ ಕಡಿಮೆ ಅಂಥೇಳಿ, ಜ್ಞಾನ ಶ್ರೇಷ್ಠ ಅಂಥೇಳಿ, ಜ್ಞಾನ ಮಾರ್ಗವನ್ನು ಹಿಡಿ ಅಂತ ಹೇಳೋದು ಬಿಟ್ಟು ನನ್ನ ಯಾತ ಕರ್ಮದಲ್ಲಿ ತೊಡಗಿಸ್ತಾ ಇದ್ದಿ, ಅದು ಘೋರ ಕರ್ಮದಲ್ಲಿ ಯಾತಕ್ಕೆ ತೊಡಗಿಸ್ತಾ ಇದ್ದಿ, ನನಗೆ ಉತ್ತರ ಕೊಡು ಅಂತ ಕೇಳಿದಾಗ ಭಗವಂತ ಕರ್ಮದ ಸ್ವರೂಪವನ್ನೆಲ್ಲ ಹೇಳ್ತಾ ಹೋಗ್ತಾನೆ. ಮೂರನೇ ಅಧ್ಯಾಯದಲ್ಲಿ ಎಷ್ಟು ವಿಷಯಗಳು ಸೇರಿಕೊಂಡಿದೆ. ಕರ್ಮ ಮಾಡದೆ ಇರಲಿಕ್ಕಾಗೋದಿಲ್ಲ, ಕರ್ಮ ಮಾಡಲೇಬೇಕು. ಕರ್ಮ ಬಂಧನ ಅಲ್ಲ, ನಮಗೋಸ್ಕರ ಮಾಡಿಕೊಂಡ ಕರ್ಮ ಬಂಧನ, ಇನ್ನೊಬ್ಬರಿಗೋಸ್ಕರ ಮಾಡಿಕೊಂಡ ಕರ್ಮ ಬಂಧನ, ದೇವರಿಗೋಸ್ಕರ ಮಾಡಿಕೊಂಡ ಕರ್ಮ ಬಂಧನ ಅಲ್ಲ. ಅದು ವಿಶೇಷವಾದಂಥ ತತ್ವ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಕರ್ಮ ಬಿಟ್ಟು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ, ಬಿಡ್ತೇವೆ ಅಂತ ಹೋದರೆ ಮಿಥ್ಯಾಚಾರಿ ಆಗ್ತಾನೆ. ಕರ್ಮ ಬಿಟ್ಟಿದ್ದವನಿಗೆ ಸುಳ್ಳು, ಮಿಥ್ಯಾಚಾರಿ ಆಗ್ತಾನೆ ಅಷ್ಟೇ. ಏಕಾಚಿ ಆಹಾರ ಬಿಟ್ಟಿರ್ತಾನೆ, ಆಹಾರ ಕಡೆ ಗಮನ ಇರುತ್ತಲ್ಲ, ಅಲ್ಲಿಗೆ ಅವನ ಅರ್ಧ ರಥ ಭಂಗ ಆದಾಗಲೇ ಆ ಕಡೆ ಗಮನನೂ ಬರಬಾರ್ದು. ಗಮನ ಬರದಂತೆ ಮಾಡ್ತಾನಲ್ಲ ಆಗ ಅದು ಸಿದ್ಧಿಯೇತು, ಇಲ್ಲದೆ ಹೋದರೆ ಅದು ಸಾಧ್ಯವಾಗೋದಿಲ್ಲ. ಮತ್ತೆ ಹಾಗೆ ಮಾಡ್ತೇವೆ ಅಂತ ಕೇಳಿದರೆ ತಿಳ್ಕೊಳ್ಳದೆ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳುತ್ತೆ. ತಿಳ್ಕೊಳ್ಳದೆ ಮಾಡಲಿಕ್ಕಾಗೋದಿಲ್ಲ. ಎಷ್ಟೋ ಜನ ಮುಖ್ಯ ವ್ಯಕ್ತಿ ಕಾಯ್ತಾ ಇರ್ತಾರೆ, ಕಾಯೋನಿಗೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್, ಬೇರೆ ಕಡೆ ಗಮನನೇ ಇಲ್ಲ. ಆದರೆ ಬೇರೆಯವರಿಗೆ ಇವನು ಯಾರಿಗೋ ಕಾಯ್ತಾ ಇರ್ತಾನೆ, ಅವ್ರ ನೋಡಿ ಬಂದಿಲ್ಲ, ನಾವು ನೋಡಿ ಏನು ಮಾಡಬೇಕಾಗಿದೆ, ನಮ್ಮದು ನಮಗಾಗಿದೆ, ಆ ಥರ ಯೋಚನೆ ಮಾಡ್ತಾರೆ. ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಅವರಿಗಿಲ್ಲ, ಇದ್ದವನಿಗೆ ಮಾತ್ರ ಆ ಕಡೆ ಗಮನವೇ ಇಲ್ಲ, ಫುಲ್ ಗಮನ ಆ ಕಡೆ ಕೊಟ್ಟು ಬಿಡ್ತಾರೆ. ಇವತ್ತು ಅವರಿಗಿರೋ ಇನ್ವಾಲ್ವ್ಮೆಂಟ್ ಬೇರೆಯವ್ರಿಗೆ ಹೇಗೆ ಇರೋದಿಲ್ವೋ, ಭಕ್ತನಿಗಿರ್ತಕ್ಕಂಥ ಒಂದು ಕಮಿಟ್ಮೆಂಟ್ ಆಗಲಿ ಇನ್ವಾಲ್ವ್ಮೆಂಟ್ ಆಗಲಿ ಬೇರೆಯವ್ರಿಗೆ ಇರೋದಿಲ್ಲ. ಅದಕ್ಕೋಸ್ಕರ ಆ ರೀತಿ ಮಾಡಬೇಕು. ನಾವು ಒಳ್ಳೆಯದಾಗಬೇಕು ಬಿಡಿ, ಕರ್ಮ ತಗೊಂಡು ಏನು ಮಾಡೋಣ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಒಳ್ಳೆಯದಾಗಲಿಕ್ಕೇನೆ ಕರ್ಮಾಚರಣೆ ವಿಧಿಸಿದ್ದು. ಸಹ ಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷ ವೋಸ್ತು ಇಷ್ಟ ಕಾಮಧಕ್. ಆ ಪದ ಗಮನಿಸ್ಬೇಕು, ಇಷ್ಟ ಕಾಮಧಕ್. ಈ ಕರ್ಮಾಚರಣೆ ಮಾಡ್ತಾ ಇರಿ, ಅದು ಯಜ್ಞವಾಗುತ್ತೆ, ದೇವರಿಗೋಸ್ಕರ ಮಾಡಿ ಯಜ್ಞವಾಗುತ್ತೆ. ಯಜ್ಞವಾದ ನಿಮಗೆ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಹೇಳೋದಿಲ್ಲ. ಇಷ್ಟ ಕಾಮಧಕ್, ನಿಮಗೇನು ಬೇಕೋ ಅದು ಕಾಮಧೇನುವಿನಂತೆ ಅದನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಅದಕ್ಕಿಂತ ಎಷ್ಟು ಒತ್ತು ಹೇಳಬೇಕು, ಇಷ್ಟ ಕಾಮಧಕ್. ಕಾಮಧಕ್ ಶಬ್ದನ ಕೇಳಿರ್ತೇವೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಗೆ ರಾಯರ ಕಾಮಧೇನು ಅಂತ ಗೊತ್ತಾಗಿದೆ, ಅದು ರಾಯರ ಕಾಮಧೇನು ಹೇಗಾದ್ರೂ ಅಂತ ನಮಗೆ ಗೊತ್ತಾಗಿಲ್ಲ, ಇದೇ ಸಮಸ್ಯೆ. ಕಾಮಧೇನು ಯಾತಕ್ಕಾದ್ರೆ ಅವರು ಪ್ರಾತಃ ಸಂಕಲ್ಪ ಗದ್ದೆ ಓದಿ ತ್ರಿವಿಧ ನಿತ್ಯ ನೈಮಿತ್ಯಕಾಖ್ಯಂ ತ್ರಿವಿಧಂ ಕರ್ಮ ಕರಿಷ್ಯೆ, ನನ್ನ ಕರ್ಮಾಚರಣೆ ಮಾಡ್ತೇನೆ, ತ್ವದಾಜ್ಞೆಯ ತ್ವತ್ಪ್ರೇರಣೆಯ ತ್ವತ್ಪ್ರೀತ್ಯರ್ಥಂ ತ್ವತ್ಪ್ರಸಾದಾತ್ ತಾಮುದ್ದೇಶ್ಯ ತಾಮನುಸ್ಮರನ್ನೇವ. ಎಷ್ಟು ಒತ್ತು ಕೊಟ್ಟು ಹೇಳ್ತಾರೆ, ನಿನಗಾಗಿ ನಾನು ಹಿಸಿದ ಕರ್ಮವನ್ನು ಮಾಡಿಯೇ ಮಾಡ್ತೇನೆ, ಮತ್ತು ಕಾರ ಇಶೇಚ ಮಾಡಿಸಿಯೇ ಮಾಡಿಸ್ತೇನೆ. ಎರಡು ರಥ ತೊಟ್ಟಿದ್ದಕ್ಕೆ ಅವರೇ ಕಲ್ಪವೃಕ್ಷ ಕಾಮಧೇನು ಆಗಿಬಿಟ್ಟಿರುತ್ತೇನೆ ದಿವಸ. ಅದನ್ನು ತೋರಿಸ್ತಾರೆ, ಮಾಡಬೇಕಾದ್ದನ್ನು ಮಾಡಿದರೆ ಕೆಲಸ ಮಾಡಿದ ಸಂಬಳ ಕೊಡಲೇಬೇಕಲ್ಲ. ಆ ಟೈಪ್ ಕೆಲಸ ಮಾಡಿದ ಸಂಬಳ ಹೇಗೆ ಬರಲೇಬೇಕು, ಕರ್ಮಾಚರಣೆ ಮಾಡಿದ ಮೇಲೆ ನಮಗೆ ಶ್ರೇಯಸ್ಸಾಗಲೇಬೇಕು, ದಾನ ಬರಲೇಬೇಕು, ದೇವರ ಅನುಗ್ರಹ ಸಿಗಲೇಬೇಕು, ಮೋಕ್ಷಕ್ಕೆ ಹೋಗಲೇಬೇಕು ನಾವು. ಇದು ಕರ್ಮದ ವಿಶಿಷ್ಟವಾದ ವಿಧಾನ. ಸರಿಯಾಗಿ ಮಾಡಿದರೆ ಜ್ಞಾನ ಬರಲೇ ಬರುತ್ತೆ, ಮೋಕ್ಷ ಗ್ಯಾರಂಟಿ. ಮತ್ತೆ ಭಗವಂತ ಹೇಳ್ತಾರೆ, ನ ಕರ್ಮವನ್ನು ನೀನು ಫಲಾಪೇಕ್ಷೆ ಇದೆ ಮಾಡೋ ಸರಿನೇ, ನಿನಗೆ ಇಷ್ಟ ಇರಲಿ ಬಿಡಿ, ಕರ್ಮಾಚರಣೆ ಮಾಡಲೇಬೇಕು. ಕರ್ಮಾಚರಣೆ ಮಾಡದೇನಾದರೂ ಬದುಕಿದರೆ ನೀನು ಪಾಪಿಷ್ಠನಾಗ್ತಿ ಅಂತ ಭಗವಂತ ಹೇಳ್ತಾರೆ. ಮಾಡಿದರೆ ಒಳ್ಳೇದಾಗುತ್ತೆ ಅಷ್ಟೇ ಅಲ್ಲ, ಬಿಟ್ಟರೆ ಪಾಪಿಷ್ಠನಾಗ್ತಿ. ನೀನೀಗ ಎಂಥ ಪಾಪಿಷ್ಠನಾಗ್ತಿ ಗೊತ್ತಾ, ನಿನ್ನ ಬದುಕೆ ಪಾಪಕ್ಕೋಸ್ಕರ ಬದುಕಿದು. ಇದು ಜಗಚ್ಚಕ್ರ, ಇದು ಒಂದು ಜಗಚ್ಚಕ್ರದಲ್ಲಿ ಒಂದು ಪಾಲಿದೆ. ಈಗ ಜಗಚ್ಚಕ್ರದಲ್ಲಿ ಒಂದು ಪಾಲಿದೆ, ಈ ಜಗಚ್ಚಕ್ರವನ್ನು ಮುನ್ನಡೆಸ್ತಕ್ಕಂಥ ಒಂದು ಕ್ರಿಯೆಯಲ್ಲಿ ನೀನು ಪಾಲುಗೊಳ್ಳಲೇಬೇಕಾಗಿದೆ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಹಂ ಪಾರ್ಥ ಸಜೀವತಿ. ಅಘಾಯು ಇಂದ್ರಿಯಾರಾಮ, ಇವನು ಬದುಕು ಕೇವಲ ಅಘಾರ್ಥಂ ಏವ ಆಯು ಯಶ ಸಹ. ಪಾಪದ ಬದುಕು ಅಂತ ಕರೀತಾರೆ, ಪಾಪದ ಬದುಕು ಇದು. ಕರ್ಮಾಚರಣೆ ಮಾಡಿ ಬದುಕಿದರೆ ಪುಣ್ಯದ ಬದುಕು, ಬಿಟ್ಟು ಬದುಕಿದರೆ ಮಧ್ಯದ ಸ್ಟೇಜ್ ಅಲ್ಲದು, ಪಾಪದ ಬದುಕು. ಬೆಳಕು ಕತ್ತಲೆಗಳಲ್ಲಿ ಒಂದಿದ್ದಾಗ ಮತ್ತೊಂದು ಇರೋದಿಲ್ಲ, ಮಧ್ಯದ ಸ್ಟೇಜ್ ಅಂತಿಲ್ಲ. ಇಲ್ಲ ಬೆಳಕು, ಇಲ್ಲ ಕತ್ತಲೆ, ಇಲ್ಲ ಕರ್ಮಾಚರಣೆ ಮಾಡಿ ಸದ್ಗತಿ, ಇಲ್ಲ ದುರ್ಗತಿ. ಅಷ್ಟೇ ಹೊರತು ಬೇರೆ ದಾರಿ ಇಲ್ಲ. ಆದರೆ ಮಾಡಲೇಬೇಕು ಕರ್ಮಾಚರಣೆ. ವಿನಾಯಿತಿ ಇರೋದು ಯಾರಿಗೆ? ಕೇವಲ ಅಪರೋಕ್ಷ ಜ್ಞಾನಿಗೆ. ಅದು ಎದ್ದಾಗ ಅಲ್ಲ, ಕೂತಾಗ ಅಲ್ಲ, ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಮಗ್ನನಾಗಿದ್ದಾಗ ಮಾತ್ರ ಮನೆ ವಿನಾಯಿತಿ. ಹೊರತು ಬೇರೆ ಹೊತ್ತಿನಲ್ಲಿ ಜ್ಞಾನಿಗೇ ವಿನಾಯಿತಿ ಇಲ್ಲ. ಇನ್ನು ಕಂಡವರಿಗೆಲ್ಲ ವಿನಾಯಿತಿ ಯಾರು ಕೊಡ್ತಾರೆ ಅಂತ ಕೇಳ್ತಾರೆ. ಅರ್ಜುನ ಸಮಾಧಿ ಸ್ಥಿತಿಗೆ ಹೋಗ್ತೇನೆ ಅಂತ ಕೇಳಿದರೆ, ನೀ ಎಚ್ಚೆತ್ತಿದ್ದೆ ಸಮಾಧಿ ಸ್ಥಿತಿಗೆ ಹೋಗಿಲ್ಲ, ಈಗ ಅದು ಯುದ್ಧ ಮಾಡಲೇಬೇಕು. ಈಗ ಯುದ್ಧ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಈಗ ನಾವು ಅರ್ಜುನ ಹೇಳ್ಬೋದು, ದೊಡ್ಡ ಜ್ಞಾನಿ ನಾನೀಗ ಧ್ಯಾನ ಮಾಡ್ತಾ ಕೂತ್ಬಿಡ್ತೇನೆ ಅಂತ ಕೇಳಿದರೆ, ಇಲ್ಲ, ಧ್ಯಾನ ಮಾಡ್ತಾ ಅಕಸ್ಮಾತ್ ಕೂತಾಗಿದ್ದಿದ್ರೆ ಯೋಚನೆ ಇಲ್ಲ, ಈಗ ಕೂಡ ಆಗಿಲ್ಲ. ಧ್ಯಾನ ಮಾಡ್ತಿದ್ದ ಕೂತಾಗಿದ್ದರೆ ಪರವಾಗಿಲ್ಲ, ಆದರೆ ಈ ಕೂತಿಲ್ಲ ಅಂದರೆ ಮೊದಲು ಈ ಕರ್ಮವನ್ನೇ ಮಾಡಬೇಕು. ಅದು ಅತ್ಯುತ್ತಮ ಕರ್ಮ ನಿನಗೆ ಒದಗಿದೆಯಲ್ಲ, ಅವಾಗ ಬಿಡಲಿಕ್ಕೆ ಬರೋದಿಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಾವೊಂದು ಮೋಸ ಮಾಡಲಿಕ್ಕೆ ಬರುತ್ತೆ, ಧ್ಯಾನ ಮಾಡ್ತೇವೆ ಅಂತ ಎಷ್ಟೋ ಕೆಲಸ ಬಿಟ್ಟುಬಿಡೋದು, ಎಷ್ಟೋ ಮೊದಲು ಸೀರಿಯಸ್ ಆಗಿ ಔಷಧಿ ಕೊಡಿಸ್ಬೇಕು, ಧ್ಯಾನ ಮಾಡ್ತೇನೆ ಅಂತ ಕೂತು ಬಿಡೋದು. ನೋಡಿದ್ರೆ ಪಾಪ ಧ್ಯಾನ ಮಾಡ್ತಾನೆ ಅಲ್ಲ, ಅವಾಯ್ಡ್ ಮಾಡ್ತಾನೆ ಅಷ್ಟೇ. ಅವನು ಧ್ಯಾನ ಮಾಡೋದಿಲ್ಲ, ಧ್ಯಾನದ ಹೆಸರು ಅವಾಯ್ಡ್ ಮಾಡ್ತಾನೆ ಎಂದು ಅರ್ಥ ಮಾಡಿಕೊಂಡ್ರೆ ಯಾರಿಗೆ ದೋಷ ಇಲ್ಲ? ಮಗು ಸೀರಿಯಸ್ ಆಗಿ ಗೊತ್ತೇ ಇಲ್ಲ ಅವನಿಗೆ, ಧ್ಯಾನ ಮಾಡ್ತಾ ಕೂತು ಬಿಡ್ತಾನೆ, ಅವಾಗ ದೋಷ ಅಲ್ಲ. ಗೊತ್ತಾದರೆ ಬೇರೆ ದಾರಿ ಇಲ್ಲ, ಆ ವಾಸಿ ಮಾಡೋ ಪ್ರವೃತ್ತಿ ಕೈಲಿ ಹಾಕೇಬೇಕು. ಇವತ್ತು ಯುದ್ಧ ಒದಗಿದ ಮೇಲೆ ಧ್ಯಾನದ ಪ್ರಶ್ನೆ ಇಲ್ಲ. ಅದಕ್ಕೆ ನಮ್ಮಲ್ಲಿ ಆಚಾರ ಹೇಳ್ತಾರೆ, ಶಾಸ್ತ್ರ ಪಾಠ ಕೇಳೋ ಯೋಗ ಇದ್ದಾಗ ಧ್ಯಾನ ಮಾಡಬೇಡಿ ಅಂತ ಹೇಳಿಬಿಡ್ತಾರೆ. ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ದೇವ್ರ ಪೂಜೆ, ಧ್ಯಾನ, ಮದ ಎಲ್ಲವುಗಳು ಕೂಡ ಇದರ ಹಿಂದೆ ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಈ ದೃಷ್ಟಿಕೋನ ಅರ್ಥವಾದರೆ ಜ್ಞಾನಯಜ್ಞದ ಅವಕಾಶವಿದ್ದಾಗ ಎಂದೂ ಧ್ಯಾನಕ್ಕೆ ಹೋಗಬಾರದು ಬ್ರಾಹ್ಮಣ. ಅದೇ ರೀತಿ ಶಸ್ತ್ರಗ್ರಹಣದ ಅವಕಾಶ ಇದ್ದಾಗ ಕ್ಷತ್ರಿಯ ಧ್ಯಾನ ಮಾಡ್ತಾ ಕೊಡಬಾರದು, ಅವನು ಶಸ್ತ್ರವನ್ನೇ ಹಿಡಿಬೇಕು. ಶಸ್ತ್ರವನ್ನು ತಸ್ಮಾತ್ ಯುದ್ಧಸ್ವ ಭಾರತ, ತಸ್ಮಾತ್ ಧ್ಯಾಯಸ್ವ ಭಾರತ ಅಂತ ಹೇಳೋದಿಲ್ಲ, ತಸ್ಮಾತ್ ಯುದ್ಧಸ್ವ ಭಾರತ. ಯುದ್ಧವನ್ನು ಮಾಡಬೇಕು ಅರ್ಜುನ. ಆಗ ಅರ್ಜುನನಿಗೆ ಎಲ್ಲ ಅರ್ಥವಾಗ್ತಾ ಹೋಗ್ತಾ ಇದೆ. ಕೊನೆಗೆ ಬತ್ತೆ ಹೇಳ್ತಾರೆ, ಜನಕಾದಿಗಳನ್ನು ನೋಡು, ಪ್ರೆಸಿಡೆನ್ಸ್ ಅಂತೇವಲ್ಲ ಅಂತ ತೋರಿಸ್ತೇನೆ ಭಗವಂತ. ಪ್ರೆಸಿಡೆನ್ಸ್ ಇದೆ ನೋಡು, ಜನಕಾದಿ ಜ್ಞಾನಿಗಳು ವಿಶ್ವವಿಖ್ಯಾತರು. ಸ್ವತಃ ರಾಮದೇವರು ಅಳಿಯನಾಗಿ ಬಂದ ಕಥೆ ಜನಕರಾಜನ ಜೀವನದ ಸಿದ್ಧಿಯದು. ಸ್ವತಃ ಶ್ರೀ ರಾಮರೂಪದ ಭಗವಂತ ಅಳಿಯನಾಗಿ ಬರ್ತಾನೆ. ಅಂತ ಯೋಗ ಎಲ್ಲಿಂದ ಬಂತ ಆತನಿಗೆ? ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ, ಅದು ಆತನ ಸಿದ್ಧಿ. ಆದ್ದರಿಂದ ನೀನು ಅದರಂತೆ ಮಾಡಬೇಕು. ಮತ್ತೆ ಬ್ರಾಹ್ಮಣರ ಸನಕಾದಿಗಳ ಕಥೆ ಹೇಳಿದರೆ ಅವರು ಬ್ರಹ್ಮರ್ಷಿಗಳು ಅಂತ ಹೇಳಿಬಿಡ್ಬೋದಾಗಿತ್ತು. ಜನಕಾದಿಗಳು ಅಂತ ಹೇಳಿದ್ರಿಂದ ರಾಜಋಷಿಗಳು. ನೀನು ಒಬ್ಬ ರಾಜಋಷಿ, ಆದ್ದರಿಂದ ಅದೇ ರೀತಿ ಬದುಕಬೇಕು. ಹೋಗಲು ಅದನ್ನು ಬಿಟ್ಟುಬಿಡು. ನನ್ನೇ ನೋಡಬೇಕಾದ್ರೆ ಕೊನೆ ನೀನೀಗ ನನ್ನನ್ನು ನೋಡು. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮ ವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ನನ್ನನ್ನು ನೋಡು, ನಾನು ಜಗತ್ತಿನ ಸ್ವಾಮಿ. ನನ್ನ ಕರ್ಮದ ಬಂಧನವೇ ಇಲ್ಲ, ಫಲದ ಪ್ರಶ್ನೆ ಇಲ್ಲ. ಆದ್ದರಿಂದ ನಾನು ಪೂರ್ಣ ಪರಿಪೂರ್ಣ. ಆದರೂ ನಾನು ಇವತ್ತೇನು ಮಾಡ್ತೇನೆ? ಪ್ರತಿಯೊಂದು ಕಾರ್ಯಗಳನ್ನು ಮಾಡ್ತೇನೆ, ನನಗೋಸ್ಕರ ಅಲ್ಲ, ಜಗತ್ತಿಗೋಸ್ಕರ ಮಾಡ್ತಾ ಇದ್ದೇನೆ. ಅರ್ಜುನ, ನಿನ್ನನ್ನು ನೋಡಿ ಜನ ಏನು ತಿಳ್ಕೊಳ್ತಾರೆ? ನಾಳೆ ನೀನು ಯುದ್ಧ ಮಾಡಬೇಕು, ಯುದ್ಧ ಬಿಟ್ಟುಬಿಟ್ಟು ಜನ ಏನು ಮಾಡ್ತಾರೆ ಗೊತ್ತಾಗ? ಅರ್ಜುನೇ ಬಿಟ್ಟ ನಮ್ಮದೇನು ಅಂತ ಬಿಟ್ಟುಬಿಡ್ತಾರೆ. ಆಗ ನೀನು ಯುದ್ಧವನ್ನು ತ್ಯಾಗ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಈ ಮಾತು ಅರ್ಥ ಮಾಡ್ಕೋಬೇಕು. ಸಮಾಜದ ಗಣ್ಯ ಸಂಧ್ಯಾವನ್ನೇ ಬಿಟ್ಟು ಹೃದಯ ಸಂಧ್ಯಾನ ಬಿಟ್ಟುಬಿಡ್ತಾರೆ. ಮತ್ತು ಅವರೇ ಮಾಡಿದ್ರೆ ನಾನು ಯಾಕೆ ಮಾಡಬೇಕು ಅಂತ ಹೇಳ್ತಾನೆ. ಅವ್ರು ಇನ್ನೊಂದು ಪಾಠ ಫಾಲೋ ಮಾಡೋದು, ಇದು ಈ ಪಾಠ ಮಾತ್ರ ಫಾಲೋ ಮಾಡೋದು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳಂಥ ಜ್ಞಾನಿಗಳು ಅವರೇನಾದರೂ ಹುಟ್ಟಿದಾಗಲೇ ಸಮಾಧಿ ಸ್ಥಿತಿ ಕೂತುಬಿಟ್ಟಿದ್ರೆ ಯಾರು ಕೆಳಗಿದ್ದಿಲ್ಲ ಅವರನ್ನ? ಜಗತ್ತಿನ ಗತಿ ಏನಾಗ್ತಿತ್ತು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಅವರೇನಾದರೂ ಓಡಾಡದೆ ಹೋಗಿದ್ರೆ, ಉಪದೇಶ ಮಾಡದೆ ಹೋಗಿದ್ರೆ, ಗ್ರಂಥ ರಚನೆ ಮಾಡದೆ ಹೋಗಿದ್ರೆ ಏನಾಗ್ತಿತ್ತು? ಅದನ್ನೇ ಅವರಿಗೆ ಕನಸಲ್ಲಿ ಸರಸ್ವತಿ ಹೇಳಿತ್ತು. ನೀವು ಸನ್ಯಾಸ ತಗೊಳ್ಳದೆ ಹೋದರೆ ಜಗತ್ತು ಹಾಳಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಹಿಂದಿನವರು ಮಾಡಿದ ಸಾಧನೆ ಮುಂದೆವನು ಮುಟ್ಟಬೇಕಲ್ಲ, ಅದಕ್ಕೆ ಕೆಲಸ. ನೀರೆಲ್ಲ ಇರ್ಬೋದು, ಟ್ಯಾಂಕ್ ಇರ್ಬೋದು, ನೀರೇ ಬಿಡದೆ ಹೋದರೆ ವಾಟರ್ ಬಂದುಬಿಟ್ಟವನು. ಟ್ಯಾಂಕ್ ಫುಲ್ ಇದೆ, ಎಲ್ಲರೂ ನೀರು ಬೇಕಾಗಿದೆ, ನೀರು ಬಿಡೋ ನಾಪತ್ತೆ, ಏನು ಮಾಡಬೇಕಾಗ? ಧ್ಯಾನ ಮಾಡ್ತಾ ಕೂತ್ಬಿಟ್ರೆ ನೀರು ಬಿಡೋ ಗತಿಯೇನಾಗಬೇಕಾಗ? ಇವರೆಲ್ಲ ಶಾಪ ಹಾಕ್ತಾ ಕೊಡ್ತಾರೆ ಅಷ್ಟೇ. ಅವ್ರು ನೀರು ಬಿಟ್ಟು ಮುಂದೆ ಕೆಲಸ ಮಾಡಬೇಕಾದ್ರೆ ಬೇರೆ ಅಲ್ಲ. ನೀರು ಬಿಡೋದು ಅಂದ್ರೆ ಒಂದೇ, ಶಾಸ್ತ್ರ ಬರೆಯೋದು ಅಂದ್ರೆ ಒಂದು, ತೀರ್ಥಂ ಅಂದರೆ ಜಲಂ, ನೀರು ಕೊಡೋ ಕೆಲಸ ಇದು. ಒಂದು ನೀರು ತುಂಬಿಸಿಟ್ಟು ಎಲ್ಲ ರೆಡಿ ಮಾಡಿ ಭಗವಂತ ಇಟ್ಬಿಟ್ಟಿದ್ದಾನೆ, ಅದು ಔಟ್ಲೆಟ್ ಕೊಡಬೇಕಲ್ಲ ಅದಕ್ಕೊಂದು. ಅದನ್ನು ಓಪನ್ ಮಾಡಬೇಕಾದ್ರೆ ನಿಮ್ಮಂಥವರು ಮಾಡಬೇಕು ರಾಘವೇಂದ್ರ ಸ್ವಾಮಿಗಳು ಅಂತ ಕಳಿಸಿಕೊಟ್ಟಿದ್ದಕ್ಕೆ ಅದರ ಫಲ ಆಯಿತು. ಅಂಥವ್ರನ್ನೂ ನಾವು ಕಲಿಬೇಕು. ನಾವು ಕರ್ಮ ಬಿಡೋದನ್ನು ಕಲಿಬಾರದು. ಅಂಥವರು ಮಾಡಿದ್ದಾರೆ ಅಂದ ಮೇಲೆ ನಾವು ಮಾಡಲೇಬೇಕು ಅಂತ ಅರ್ಥ. ನಾವು ಹಾಗೆ ಅರ್ಥ ಮಾಡ್ಕೊಳ್ಳಿಲ್ಲ, ಪಾಪ ಭಾರಿ ದೊಡ್ಡವರು ಅದಕ್ಕೆ ಮಾಡಿದರು, ನಾ ಅಲ್ಲ ಅಲ್ಲ ಬಿಟ್ಟುಬಿಡೋದು. ಅದು ದೊಡ್ಡವರಾದರೂ ಮಾಡೋದಿಲ್ಲ, ಸಣ್ಣವರಾದರೂ ಮಾಡೋದಿಲ್ಲ, ಸಮಸ್ಯೆ. ಭಾರಿ ದೊಡ್ಡವರು ನಾವು ಮಾಡೋದಿಲ್ಲ, ಅವ್ರು ಬಿಟ್ಟರೆ ಮಾತ್ರ ಇಮಿಡಿಯೇಟ್ಲಿ ಫಾಲೋ ಮಾಡೋದು, ಅದು ತಪ್ಪದು. ಅವ್ರು ಗ್ರಂಥ ಬರೆದಿದ್ದು ಅವರಿಗೋಸ್ಕರ, ನಮಗೋಸ್ಕರ ಗ್ರಂಥ ಬರೆದಿದ್ದಾರೆ ಅಂದಮೇಲೆ ಓದೋ ಜವಾಬ್ದಾರಿ ನಮಗಿದೆಯಲ್ಲ. ಅವ್ರು ಗೀತಾ ವಿರುದ್ಧೇನೆ ಬರೆದಿದ್ದಾರೆ, ಇದು ಭಾರಿ ಆಶ್ಚರ್ಯ. ಗೀತೆ ಮೇಲೆ ಮೂರು ಗ್ರಂಥ ಕೊಟ್ಟ ಹಿರಿಮೆ ರಾಘವೇಂದ್ರ ಸ್ವಾಮಿಗಳು. ಒಂದು ಪ್ರಮೇಯ ದೀಪಿಕಾ ಅಂತಕ್ಕಂಥ ಆಚಾರ್ಯರ ಭಾಷ್ಯದ ಮೇಲೆ ಜಯತೀರ್ಥರು ಬರೆದ ಟೀಕೆಗೆ ಟಿಪ್ಪಣಿ ಭಾವದೀಪ, ಇನ್ನೊಂದು ನ್ಯಾಯದೀಪ ಅಂತ ದೀಪಿಕಾ ಅಂತಕ್ಕಂಥ ಗೀತಾ ತಾತ್ಪರ್ಯ ಆಚಾರ್ಯರ ಕೃತಿಯ ಮೇಲೆ ಬರೆದಂಥ ಟೀಕಾರಾಯರ ಕೃತಿಗೆ ಬರೆದಂಥ ಟಿಪ್ಪಣಿ, ನ್ಯಾಯದೀಪಿಕಾಕ್ಕೆ ಭಾವದೀಪ, ಇನ್ನೊಂದು ಗೀತಾ ವಿವೃತ್ತಿ. ಮೂರು ಗ್ರಂಥಗಳನ್ನು ಕೊಟ್ಟ ಅವರು ಅದೇ ರೀತಿ ಬದುಕಿದ್ರು ಅನ್ನೋದು ಭಾರಿ ಆಶ್ಚರ್ಯ. ಏನನ್ನು ಬರೆದರು, ಏನನ್ನು ಶಿಷ್ಯರಿಗೆ ಹೇಳಿದರು, ಹಾಗೆ ಬದುಕಿದ್ದರ ಫಲ ಇವತ್ತು ಕಾಮಧೇನುಗಳಾಗಿ ಪೂಜ್ಯರಾಗಿದ್ದಾರೆ ಅಂತ ಅರ್ಥ ಮಾಡಿಕೊಂಡಾಗ ಅಂಥವರ ಆದರ್ಶ ನಮಗೆ ಯಾವ ರೀತಿಯಲ್ಲಿ ಒಂದು ಸ್ಫೂರ್ತಿ ಕೊಡಬೇಕು ಅಂತ ತಿಳಿಯುತ್ತೆ. ಇನ್ನು ಮುಂದುವರಿಸಿ ಹೇಳ್ತಾರೆ, ಅರ್ಜುನ ಈ ಸಮಯದೊಳಗೆ ನನ್ನ ಮತವೇ ಯಾವುದು ಅಂತ ಹೇಳಿಬಿಟ್ಟ ಭಗವಂತ. ನಾನು ನೋಡೋದಕ್ಕೆ ಹೇಳಿದ್ರು ಲೋಕಸಂಗ್ರಹಕ್ಕೋಸ್ಕರ ಕರ್ಮ ಮಾಡಬೇಕು, ನೀನು ಜನಗಳನ್ನು ನೋಡ್ತಾರೆ ಅಂತ ಕರ್ಮ ಮಾಡಬೇಕು. ಅದರ ಜೊತೆಗೆ ನನ್ನ ಮತವೇ ಅದು, ಮಯಿ ಸರ್ವಾಣಿ ಸರ್ಮ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಸೆ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಮೊದಲೇ ಹೇಳಿದಂತೆ ಮಂತ್ರದಂಥ ಮಾತದು ಒಂದು, ಎಲ್ಲ ಕರ್ಮಗಳನ್ನು ಮಾಡು, ನನಗೆ ಅರ್ಪಿಸು, ಪ್ರತಿಫಲವನ್ನು ಕೇಳಬೇಡ, ಅಹಂಕಾರ ಮಮಕಾರ ಇಟ್ಕೊಳ್ಳಬೇಡ, ಕೃಷ್ಣಾರ್ಪಣ ಅಂತ ಹೇಳು, ಯಾವುದೇ ಶೋಕವನ್ನೂ ಪಡಬೇಡ, ಯುದ್ಧಸ್ವ ಹೋರಾಟವನ್ನು ಸಾಗಿಸು. ಈ ಸಂಸಾರದ ಸಂಘರ್ಷದೊಳಗೆ ಸದಾಕಾಲವೂ ಕೂಡ ಸಕ್ರಿಯವಾಗಿ ನೀನು ಸಾಧನೆ ಮಾಡು, ಇದೇ ನನ್ನ ಮತ ಅಂತ ಹೇಳಿ. ಏಮೇ ಮತವಿದಂ ನಿತ್ಯಂ ಮರುತಿಷ್ಠಂತಿ ಮಾನವಾಹ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಚಂತೆ ತೇಪಿ ಕರ್ಮಹಿ. ಈ ರೀತಿ ಮಾಡಿದವರೆಲ್ಲ, ಈ ನನ್ನ ಮಾತು ಕೇಳಿ ನಡ್ಕೊಂಡವರೆಲ್ಲ ಕರ್ಮದ ಬಂಧನದಿಂದ ಪಾರಾಗಿ ಬಿಡ್ತಾರೆ. ಒಳ್ಳೆ ಅಧ್ಯಾಪಕ ಹೇಳ್ತಾರೆ, ಇಷ್ಟು ಪೋರ್ಷನ್ ಚೆನ್ನಾಗಿ ಓದ್ಕೊಂಡ್ಬಿಡಿ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿಬಿಡುತ್ತೆ. ಏನು ಪೋರ್ಷನ್ಸ್ ಕೊಟ್ಟಿದ್ದೇನೆ ಈಗ ಇಟ್ಟು ಓದ್ಕೊಂಡ್ಬಿಟ್ರೆ ಸಾಕು, ಬೇರೆ ಓದಬೇಡಿ, ಅದು ಔಟ್ ಆಫ್ ಸಿಲೆಬಸ್, ಇದರಲ್ಲಿ ಬಿಡಬೇಡಿ, ಮತ್ತೆ ಫೇಲ್ ಆಗಿಬಿಡ್ತೀರಿ ಅಂತ ಒಬ್ಬ ಅಧ್ಯಾಪಕ ಶಿಷ್ಯನಿಗೆ ಹೇಳಿದ ಹಾಗೆ ಭಗವಂತ ಹೇಳ್ತಾನೆ. ಈ ರೀತಿ ಮಾಡಿ ನಿಮಗೆ ಯೋಚನೆಯೇ ಇಲ್ಲ, ಮಾಡದೆ ಹೋಗಿಬಿಟ್ರೆ. ಏತ್ವೇತದ ಅಭ್ಯಸೂಯಂತಹ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಧಿ ನಷ್ಟಾನ ಚೇತ ಸಹ. ಅವರಿಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥ, ನಾಶವನ್ನೇ ಕಾಣ್ತಾರೆ. ಸ್ವರ್ಗಾದಿ ಪೂರ್ವದಿಂದ ಪ್ರಾರಂಭ ಮಾಡಿ ಮೋಕ್ಷದವರೆಗಿನ ಪುರುಷಾರ್ಥ ಈ ರೀತಿ ಬದುಕಿದರೆ, ಸರ್ವ ರೀತಿಯಾದ ಅರ್ಥ ಬದುಕದೆ ಹೋದರೆ, ಆದರೆ ದೇವರನ್ನು ಮಾತ್ರ ಎಂದೂ ಬೈಕೊಳ್ಳಬಾರದು ಅಂತ ಹೇಳುತ್ತಾನೆ. ಅಭ್ಯಸೂಯನ್ನು ಮಾಡಬಾರದು ದೇವರ ಮೇಲೆ. ನೀವು ಭಾರಿ ಕಷ್ಟದ ಕೆಲಸ ಕೊಟ್ಟ ಅಂತ ಅನ್ಕೊಳ್ಬಾರ್ದನು. ಯಾವ ಹುಡುಗ ಮೇಷ್ಟು ಡಿಫಿಕಲ್ಟ್ ಪ್ರಾಬ್ಲಮ್ ಕೊಟ್ಬಿಟ್ರು ಅಂತ ಬೈಕೊಂಡ್ಬಿಡ್ತಾನೋ ಅಲ್ಲಿ ಅವನಿಗೆ ಜ್ಞಾನ ಬರೋದಿಲ್ಲ. ಇನ್ನು ಕಾಪಿ ಹೊಡಿತಾರೆ, ಬಿಟ್ಟುಬಿಡ್ತಾರೆ, ದಾರಿ ಇಲ್ಲ. ನಾವು ಏನು ಮಾಡ್ತಾ ಗೊತ್ತಾ, ಮೇಸ್ಟ್ ಡಿಫಿಕಲ್ಟ್ ಪ್ರಾಬ್ಲಮ್ ಕೊಟ್ಟಾಗೆಲ್ಲ ಅವನಿಗೆ ಖುಷಿ, ನಮ್ಮ ಮೇಸ್ಟ್ ನನ್ನ ಮೇಲೆ ಭಾರಿ ಪ್ರೀತಿ ಇದೆ, ಭಾರಿ ನಂಬಿಕೆ ಇದೆ, ಅದಕ್ಕೆ ಪ್ರಾಬ್ಲಮ್ಸ್ ಇದು ಮಾಡ್ತಾ ಹೋಗ್ತಾ ಇದ್ದಾನೆ. ಅದು ಗೌರವ ಬರಬೇಕೇ ಹೊರತು ಬೈಕೊಳ್ಳೋ ಪ್ರವೃತ್ತಿ ಬರಬಾರ್ದು. ಹೌದು, ಮೇಸ್ಟ್ ಏನು ಕೆಲಸ ಕೊಟ್ಟರು ಒಂದು ಗ್ಯಾರಂಟಿ ಏನು ಗೊತ್ತಾ, ನೀನು ಬರೋದು ಹೋದ್ರೆ ನಾನು ಗೈಡ್ ಮಾಡ್ತೇನೆ, ಅಷ್ಟು ಇಮಿಡಿಯೇಟ್ ಆನ್ಸರ್ ಅದು. ನೀನು ಮಾಡು, ಇಲ್ಲದ್ರೆ ನಾನು ಮಾಡಿಸ್ತೇನೆ, ಆಯ್ತಾ ಇಲ್ಲೋ, ಅದಕ್ಕೆ ಪ್ರಾಬ್ಲಮ್ ಕೊಡೋದಾ. ನೀನು ಮಾಡು, ಇಲ್ಲದ್ರೆ ನಾನು ಮಾಡಿಸ್ತೇನೆ. ದೇವರು ಹಾಗೇನೆ, ನಾನು ಸಮಸ್ಯೆ ಕೊಡ್ತಾನಲ್ಲ, ನೀವು ಫೇಸ್ ಮಾಡಿ, ನಾನು ಮಾಡಿಸ್ತೇನೆ, ಯಾಕೆ ಯೋಚನೆ ಮಾಡ್ತೀರಿ? ದೇವರು ಮೇಸ್ಟ್ರು ಯಾವಾಗಲೂ ಇಲ್ಲದೇ ಇರಬಹುದು, ದೇವರು ಯಾವಾಗಲೂ ಇರ್ತಾನೆ, ಅದು ಭಾರಿ ವಿಶೇಷ. ದೇವರು 24 ತಾಸು ಇರ್ತಾನೆ, ಮೇಸ್ಟ್ರ್ ಕ್ಲಾಸ್ನಲ್ಲಿ ಮಾತ್ರ ಇರಬಹುದು ಅಷ್ಟೇ. ಪರೀಕ್ಷೆ ಕಾಲದಲ್ಲಿ ಮೇಸ್ಟ್ರು ಏನು ಮಾಡಾಗಿಲ್ಲ, ಹೆಲ್ಪ್ ಮಾಡಾಗಿಲ್ಲೇ ಇಲ್ಲ. ಎಕ್ಸಾಮ್ ಮಾಡಬೇಕಾದ್ರೆ ಪರೀಕ್ಷೆ ಯಾವ ಇಲ್ಲದಿಟ್ಟರೆ ಹೆಲ್ಪ್ ಮಾಡಾಗಿಲ್ಲ, ಮೇಸ್ಟ್ರು ಹೆಲ್ಪ್ ಮಾಡಾಗಿಲ್ಲ, ಎಷ್ಟು ದುಡ್ಡು ತೊಗೊಂಡ್ರೂ ಹೆಲ್ಪ್ ಮಾಡಾಗಿಲ್ಲ, ಸಾಧ್ಯವೇ ಇಲ್ಲ. ದೇವ್ರು ಹಾಗಲ್ಲ, ಹೆಲ್ಪ್ ಮಾಡಿಬಿಡ್ತಾನಂತೆ. ಯಾವ ಮೇಸ್ಟ್ರು ಕೂಡ ಹೊರಗಿಂದ ಹೇಳ್ಕೊಡ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. ನಮ್ಮ ಮೇಸ್ಟ್ರು ಭಗವಂತ ಹೇಗೆ ಗೊತ್ತಾ, ಬುದ್ಧಿ ಒಳಗೆ ಪ್ರವೇಶ ಮಾಡಿಬಿಡ್ತಾನೆ ಹೇಳ್ಕೊಡೋದು. ಕಾಪಿ ಕೇಸ ರಿಜಿಸ್ಟರ್ ಮಾಡಾಗಿಲ್ಲ ಯಾರು ಕೂಡ, ಬುದ್ಧಿ ಒಳಗೆ ಪ್ರೇರೇಪಣೆ ಮಾಡ್ತಾನಂತೆ. ಅಂಥ ಮ್ಯಾಜಿಕ್ ಇದು. ಧಿಯೋ ಯೋನಃ ಪ್ರಚೋದಯ, ಅದೇನು ಮಾಡಿದ್ರು ಕೂಡ ಔಟ್ ಆಫ್ ದಿ ಹೋಗಿ ಮಾಡಿದ್ದಲ್ಲೇ ಇಲ್ಲ. ಈ ಶಕ್ತಿ ಭಗವಂತನ ಶಕ್ತಿ ಹೇಗಿದೆ ಇದು ಅರ್ಥ ಮಾಡಿಕೊಂಡ್ರೆ ದೇವರ ಬಗ್ಗೆ ಪೂರ್ಣ ವಿಶ್ವಾಸ ನಮಗೆ ಸಾವಿರ ಸಾವಿರ ಪಟ್ಟು ಜಾಸ್ತಿ ಆಗಬೇಕು. ಹೊರಗಿಂದ ದೇವರು ಹೇಳ್ತಾನೆ ಅಂತ ಕಾಯೋದು ಒಂದು ಮಾರ್ಗ, ಆದರೆ ಗುಟ್ಟಿಷ್ಟೇ. ಹೊರಗಿಂದ ಹೇಳಬೇಕಾದ್ರೆ ತಾನು ಹೇಳೋದಿಲ್ಲ, ಇನ್ನೊಬ್ಬರೊಳಗೆ ಪ್ರವೇಶ ಮಾಡಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿಬಿಡ್ತಾನೆ. ಹೊರಗಿಂದ ಹೇಳಬೇಕಾದ ಒಳಗಿನಿಂದ ಹೇಳಬೇಕಾರೆ ಹೊಡಿತು ಅಂತೇವಲ್ಲ, ಅದೇ ದೇವ್ರು ಹೇಳಿಸಿದ್ದ. ನಮಗೆ ಹೊಡೆಯೋದಿಲ್ಲ, ದೇವ್ರು ಹೊಳಸ್ತಾನ. ಒಳಗಿದ್ದು ಹೊಳಸ್ತಾನೆ, ಹೊರಗಿದ್ದು ಉಪದೇಶವನ್ನು ಮಾಡಿಸ್ತಾನೆ. ನಾವು ಧ್ಯಾನ ಮಾಡೋದಿಲ್ಲ, ಹೊಡೆಯೋದಿಲ್ಲ, ಇನ್ನೊಬ್ರು ಮಾತು ಕೇಳೋದಿಲ್ಲ, ಉಪದೇಶ ಇಲ್ಲ. ದೇರ್ಫೋರ್ ಹಾಳಾಗಿ ಹೋಗಬೇಕಾಗುತ್ತಷ್ಟೆ. ಹೊರಗೂ ಬ್ಲಾಕ್ ಆಗಿದೆ, ಒಳಗೂ ಬ್ಲಾಕ್ ಆಗಿದೆ, ಏನು ಮಾಡಬೇಕಾಗ? ಒಳಗೂ ಧ್ಯಾನ ಕೂತಾಗ ಒಳಗೆ ಹೊಳಿಸ್ತಾನೆ, ಇನ್ನೊಬ್ಬರ ಹೋದ್ರೆ ಹೊರಗೆ ಹೇಳಿಸ್ತಾನೆ. ಎರಡೂ ಬಿಟ್ಟವನು ಎರಡೂ ಇಲ್ಲ, ಅವನು ಹೇಳಿಸೋದಿಲ್ಲ, ಅವನು ಹಾಳಾಗ್ತಾನೆ ಹೊರತು ಬೇರೆ ದಾರಿ ಇರೋದು. ಅದನ್ನು ಮಾಡುವ ನಾವು ಆಡೋ ಮಾತುಗಳೇ ಹಾಕಿ, ಒಳ್ಳೆ ಬುದ್ಧಿ ಬಂತು, ಕೆಟ್ಟ ಬುದ್ಧಿ ಬಂತು, ಬುದ್ಧಿಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಕೂಡ. ಕಾಮ ಆ ಜಾಗದಲ್ಲೇ ಕೂತ್ಬಿಡುತ್ತೆ.